ಸ್ತೋತ್ರವು ಮುಚ್ಚಿದಂತ ಬಾಗಿಲುಗಳನ್ನು ತೆರೆಯುತ್ತದೆ.
And we want to take one more study this time on this wonderful key of praise which opens every door and which can set us free from situations which are like prisons.
ಸೆರೆಮನೆಯಂತಿರುವ ಪರಿಸ್ಥಿತಿಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಲು ಹಾಗೂ ಎಲ್ಲಾ ಬಾಗಿಲುಗಳನ್ನು ತೆರೆಯಲು ಅನುಕೂಲವಾಗುವಂತ ಸ್ತೋತ್ರವೆಂಬ ಕಿನಿಕೈ ಬಗ್ಗೆ ನಾವು ಅಧ್ಯಯನವನ್ನ ಮುಂದುವರಿಸೋಣ.
Last study we were looking at 2nd Chronicles chapter 20.
ನಮ್ಮ ಕೊನೆಯ ಅಧ್ಯಯನದಲ್ಲಿ ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯವನ್ನ ನೋಡಿಕೊಳ್ಳುತ್ತಿದ್ವಿ.
It's one of the finest illustrations in the entire Bible of how the spirit of praise can defeat the enemy and deliver you from situations when you are surrounded by problems which you don't know how to handle.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯವು ಅದ್ಭುತವಾದ ಉದಾಹರಣೆಯಾಗಿದೆ ಇಡೀ ಸತ್ಯವೇದಕ್ಕೆ ಹೋಲಿಸೋದಾದ್ರೆ. ಅಲ್ಲಿ ನಮಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ, ಸ್ತೋತ್ರವೆಂಬ ಆತ್ಮವು ನೀವು ಎದುರಿಸಲಾರದಂತ ಪರಿಸ್ಥಿತಿಗಳಿಂದ ಬಿಡುಗಡೆಯನ್ನ ಮಾಡುತ್ತದೆ. ನೀವು ಸಮಸ್ಯೆಗಳಿಂದ ಸಿಕ್ಕಿ ಹಾಕೊಂಡಿದ್ರೆ ಅದರಲ್ಲಿ, ಹಾಗೂ ಶತ್ರುಗಳನ್ನ ಸೋಲಿಸುತ್ತದೆ.
Faith always brings praise. Jesus said, if you believe, nothing can be impossible to you.
ನಂಬಿಕೆಯು ಸ್ತೋತ್ರವನ್ನ ತರುತ್ತದೆ. ನೀವು ನಂಬೋದಾದ್ರೆ ಅಸಾಧ್ಯವಾದದ್ದು ನಿಮ್ಮ ಜೀವಿತದಲ್ಲಿ ಯಾವುದೂ ಇರೋದಿಲ್ಲ.
When you trust in God, you will never be disappointed. Man may disappoint you, but God will never disappoint you.
ನೀವು ಕರ್ತನಲ್ಲಿ ಭರವಸೆ ಇಡೋದಾದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಆಶಾಭಂಗ ಆಗೋದಿಲ್ಲ. ಮನುಷ್ಯನು ನಿಮ್ಮನ್ನು ಆಶಾಭಂಗ ಪಡಿಸಬಹುದು, ಆದ್ರೆ ದೇವರು ಯಾವತ್ತೂ ನಿಮ್ಮನ್ನು ಆಶಾಭಂಗ ಪಡಿಸೋದಿಲ್ಲ.
I mean, he may take time to answer your prayer and take time before he solves your problem and opens the prison door, but he'll definitely do it one day.
Nimma prarthanegalige uttaravanna kodakke devu samayavanna tagobodu hagu nimma samasyegalige pariharavanna kodlukku kuda samayavanna tagobodu halavu bagalagalanna tereyakku kuda devu samayavanna tagobodu aadre ondalla ondu dina devaru nimma prarthanege uttaravanna dayapalustara.
He doesn't want his children to be bound. He wants his children to be free in their spirit.
ತನ್ನ ಮಕ್ಕಳು ಕಟ್ಟಲ್ಪಟ್ಟಿರಬೇಕು, ಬಂಧಿಸಲ್ಪಟ್ಟಿರಬೇಕು ಅಂತ ದೇವರು ಬಯಸೋದಿಲ್ಲ. ದೇವರು ಯಾವಾಗಲೂ ಬಯಸ್ತಾರೆ ತನ್ನ ಮಕ್ಕಳು ಯಾವಾಗಲೂ ಆತ್ಮದಲ್ಲಿ ಬಿಡುಗಡೆಯನ್ನ ಮತ್ತು ಸ್ವತಂತ್ರವನ್ನ ಹೊಂದಿರಬೇಕು ಎಂಬುದಾಗಿ.
I mean, in their bodies, they may be locked up.
ಅವರು ದೈಹಿಕವಾಗಿ ಬಂಧಿಸಲ್ಪಟ್ಟಿರಬಹುದು.
Paul was locked up, Peter was locked up, they were even killed. But in their spirits, in your spirit, God always wants you to be like the birds in the air.
ಪೌಲನು ಕೂಡ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದನು, ಪೇತ್ರನು ಸಹ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದನು, ಅದರಲ್ಲಿ ಕೆಲವರು ಕೊಲ್ಲಲ್ಪಟ್ಟರೂ ಸಹ. ಆದರೆ ಆತ್ಮವು ಯಾವಾಗಲೂ ಹಕ್ಕಿಯ ರೀತಿಯಲ್ಲಿ ಹೊರಗಡೆ ಹಾರಾಡಿಕೊಂಡಿರಬೇಕು ಅಂತ ದೇವರು ಬಯಸ್ತಾರೆ.
ಫ್ಲೈಂಗ್ ಲೈಕ್ ದ ಈಗಲ್ಸ್, ಫ್ಲೈಂಗ್ ಇನ್ ದಿ ಏರ್, ಅಂಡ್ ದಟ್ ಕಮ್ಸ್ ಥ್ರೂ ದ ಸ್ಪಿರಿಟ್ ಆಫ್ ಪ್ರೇಯರ್.
ನಾವು ಹದ್ದಿನ ರೀತಿಯಲ್ಲಿ ಗಾಳಿಯಲ್ಲಿ ಯಾವಾಗಲೂ ಹಾರಾಡುವವರಾಗಿರಬೇಕು ಅಂತ ದೇವರು ಬಯಸ್ತಾರೆ. ಅದು ಸ್ತೋತ್ರದ ಆತ್ಮದಿಂದ ಮಾತ್ರ ಬರುವಂತದ್ದಾಗಿದೆ.
ಯು ನೋ ದ ಈಗಲ್ ಫ್ಲಾಪಿಂಗ್ ಇಟ್ಸ್ ವಿಂಗ್ಸ್ ಅಂಡ್ ರೈಸಿಂಗ್ ಅಪ್ is a picture of a Christian praising God with all his heart.
ಒಂದು ಹದ್ದು ತನ್ನ ರೆಕ್ಕೆಗಳನ್ನು ಚಾಚಿಕೊಂಡು ಗಾಳಿಯಲ್ಲಿ ಹಾರಾಡುವಂತದರ ಚಿತ್ರಣ ಯಾವುದಕ್ಕಾಗಿದೆ ಅಂದ್ರೆ, ಒಬ್ಬ ವಿಶ್ವಾಸಿಯು ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಇರ್ತಾನಲ್ಲ, ಅದಕ್ಕೆ ಹೋಲಿಕೆಯಾಗಿದೆ.
Just one or two things I want to point out to you from 2nd Chronicles 20.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯದಲ್ಲಿನ ಕೆಲವು ಅಂಶಗಳನ್ನು ನಿಮಗೆ ಹೇಳಬಯಸ್ತೇನೆ.
This place where Jehoshaphat was surrounded by so many enemies that they were far too many for him to handle.
ಆ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ಯಹೂಷಘಾಟನು ಶತ್ರುಗಳೆಂಬ ಮಹಾ ಸಮೂಹದಿಂದ ಸುತ್ತುವರಿಯಲ್ಪಟ್ಟಿರುತ್ತಾನೆ, ಆತನಿಗೆ ಆ ಶತ್ರುಗಳನ್ನು ಎದುರಿಸುವುದು ಅಸಾಧ್ಯವಾಗಿರುತ್ತದೆ.
God allows us to face situations where we see that we are absolutely helpless, we are weak.
ದೇವರು ಕೆಲವೊಂದು ಪರಿಸ್ಥಿತಿಗಳನ್ನು ನಮ್ಮ ಜೀವಿತದಲ್ಲಿ ಅನುಮತಿಸ್ತಾರೆ, ಯಾಕೆಂದ್ರೆ ನಾವು ಅಸಹಾಯಕರು ಮತ್ತು ಬಲಹೀನರು ಆಗಿ ಗುರುತಿಸಿಕೋಬೇಕು ಎಂಬುದಾಗಿ.
You know, once when Jesus spoke about prayer, he pictured the church as a poor, helpless, old widow in Luke chapter 18, who was being harassed by some enemy.
Luka adhyaya 18 ralli Yesu Swami prarthane bagge ee reetiyagi helidare. Yesu Swami prarthaneyanna idakke holisiddare, obba bada vruddha vidheveyu ಅಸಹಾಯಕಳಾಗಿ ಬಲಹೀನಳಾಗಿ ಶತ್ರುಗಳಿಂದ ಹಿಂಸಿಸಲ್ಪಟ್ಟವಳಾಗಿ ಇರುವುದಕ್ಕೆ ದೇವರ ಸಭೆಯನ್ನ ಹೋಲಿಸಿದ್ದಾರೆ.
Can you picture this in your mind? A poor, helpless, old widow being harassed by some strong man or men, and she has no man in the house, no husband, no sons, and she doesn't know what to do.
ಇದನ್ನ ನೀವು ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಳ್ತೀರಾ? ಒಬ್ಬ ಅಸಹಾಯಕ ಬಡ ವೃದ್ಧ ವಿಧವೆಯು ಆಕೆಯ ಮನೆಯಲ್ಲಿ ಗಂಡ ಇರೋದಿಲ್ಲ, ಮಕ್ಕಳಿರೋದಿಲ್ಲ, ಮತ್ತೆ ಯಾರು ಕೂಡ ಇರೋದಿಲ್ಲ ಬೆಂಬಲಕ್ಕೆ. ಆಕೆಯು ಒಬ್ಬ ಬಲವುಳ್ಳಂತ ಮನುಷ್ಯನಿಂದ ಹಿಂಸೆಗೆ ಒಳಗಾಗಿರ್ತಾಳೆ. ಆಕೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ.
And these men are harassing her maybe for rent or turning her out of the house or not giving her her own property back, something like that. And she goes to a judge and asks the judge to help her.
ಆ ವಿಧವೆಯು ಯಾರಿಂದನೋ ತೊಂದರೆಗೆ ಒಳಗಾಗಿರ್ಬೋದು, ಆಕೆಗೆ ಬಾಡಿಗೆಯನ್ನ ಕೊಡೋದ್ರಲ್ಲಿ ಸತಾಯಿಸ್ತಿರ್ಬೋದು, ಆಸ್ತಿಯನ್ನ ಕೊಡೋದ್ರಲ್ಲಿ ಸತಾಯಿಸ್ತಿರ್ಬೋದು, ಇನ್ನು ಹಲವು ರೀತಿಯಲ್ಲಿ ಆಕೆಗೆ ತೊಂದರೆಗೆ ಒಳಗಾಗಿರ್ಬೋದು. ಆಗ ಆ ವಿಧವೆಯು ನ್ಯಾಯಾಧೀಶನ ಬಳಿ ನ್ಯಾಯಕ್ಕಾಗಿ ಸಹಾಯಕ್ಕಾಗಿ ಹೋಗ್ತಾಳೆ.
Now, what is the picture we have there of the church?
ಹಾಗಾದ್ರೆ ಸಭೆಯ ಚಿತ್ರಣ ನಾವು ಹೇಗೆ ಕಲ್ಪಿಸಿಕೊಬಹುದು?
The church is not a mighty, strong, muscular he-man. No.
ಸಭೆಯು ಒಂದು ಬಲವುಳ್ಳಂತ ಗಟ್ಟಿಮುಟ್ಟಾದ ಮನುಷ್ಯನಿಗೆ ಹೋಲಿಕೆಯಾಗಿಲ್ಲ.
The church Jesus pictured like a helpless widow. Are we like that? Yes, we are.
ಸಭೆಯನ್ನ ಯೇಸು ಸ್ವಾಮಿ ಇದಕ್ಕೆ ಹೋಲಿಸಿದ್ದಾರೆ, ಅಸಹಾಯಕ ಮತ್ತು ಬಡ ವಿಧವೆಗೆ ಹೋಲಿಸಿದ್ದಾರೆ. ನಾವು ಆ ರೀತಿಯಾಗಿದ್ದೀವ? ಖಂಡಿತವಾಗಿಯೂ ನಾವು ಅದೇ ರೀತಿಯಾಗಿದ್ದೀವಿ.
God has made the church weak on earth so that it will depend on the Lord.
ದೇವರು ಸಭೆಯನ್ನ ಇಹಲೋಕದಲ್ಲಿ ಬಲಹೀನವಾಗುವಂತೆ ಮಾಡಿದ್ದಾನೆ, ಕಾರಣ ಆ ಸಭೆಯು ದೇವರ ಮೇಲೆ ಅವಲಂಬಿತವಾಗಬೇಕು ಎನ್ನುವ ಉದ್ದೇಶದಿಂದ.
In the early days, the Christians were thrown to the lions.
ನೋಡಿ, ಪ್ರಾರಂಭದ ದಿನಗಳಲ್ಲಿ ಅನೇಕ ಕ್ರೈಸ್ತರು ಸಿಂಹದ ಬಾಯಿಗೆ ಹಾಕಲ್ಪಟ್ಟರು.
Well, they couldn't defend themselves physically against the might of the Roman Empire. But in their spirits, they were free.
ನೋಡಿ, ಅವರು ಮನಸ್ಸು ಮಾಡಿದ್ರೆ ದೈಹಿಕವಾಗಿ ರೋಮನ್ ಸೈನಿಕರನ್ನ ಎದುರಿಸಬಹುದಾಗಿತ್ತು, ಸೋಲಿಸಬಹುದಾಗಿತ್ತು, ಆದ್ರೆ ಅವರು ಆತ್ಮದಲ್ಲಿ ಸ್ವತಂತ್ರರು ಮತ್ತು ಬಿಡುಗಡೆಯನ್ನು ಹೊಂದಿದವರು ಆಗಿದ್ದರು.
So, God allows us to be weak because it is only when we are weak that we can exercise faith in Him. Otherwise, we tend to depend on our own resources.
ನಾವು ಬಲಹೀನರಾಗುವಂತೆ ದೇವರು ನಮ್ಮನ್ನ ಅನುಮತಿಸ್ತಾರೆ, ಅದರಿಂದ ನಾವು ನಮ್ಮ ನಂಬಿಕೆಯನ್ನು ವೃದ್ಧಿಸ್ಕೋಬಹುದು. ಇಲ್ಲವಾದಲ್ಲಿ ನಾವು ನಮಗೆ ದೊರಕುವಂತ ಸವಲತ್ತುಗಳನ್ನ, ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳೋದ್ರಲ್ಲಿ ನಿರತರಾಗ್ಬಿಡ್ತೀವಿ.
ಸೊ ಗಾಡ್ ಅಲೌಡ್ ಸೋ ಮೆನಿ ಎನಿಮೀಸ್ ಟು ಕಮ್ ಅರೌಂಡ್ ಜೆಹೋಷಾಫಾಟ್. ವಿ ರೀಡ್ ಇನ್ 2 Chronicles 20:2 ದಟ್ ಹಿ ಸೆಡ್, ಲಾರ್ಡ್, ವಿ ಆರ್ ಪವರ್ಲೆಸ್.
ಎರಡು ಪೂರ್ವಕಲ ವೃತ್ತಾಂತರ 20:2 ವಚನದಲ್ಲಿ ಯಹೋಷಾಫಾಟನ ಸುತ್ತ ಶತ್ರುಗಳ ಮಹಾ ಸಮೂಹವು ಸುತ್ತು ಒರೆಯಲ್ಪಡುವುದನ್ನ ದೇವರು ಅನುಮತಿಸ್ತಾರೆ. ಆಗ ಯಹೋಷಾಫಾಟ ಹೇಳುತ್ತಾನೆ, ದೇವರೇ, ನಾನು ಇದನ್ನ ಎದುರಿಸಲಿಕ್ಕೆ ಅಶಕ್ತನು, ನಾನು ಬಲಹೀನನು ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. ಒಬ್ಬ ಅಥವಾ ಇಬ್ಬರು ಶತ್ರುಗಳು ಬಂದಿದ್ರೆ ಯಹೋಷಾಫಾಟನು ಆ ರೀತಿಯಾಗಿ ಹೇಳುತ್ತಿದ್ದಿಲ್ಲ.
ಬಟ್ ಗಾಡ್ ಅಲೌಡ್ ಸೋ ಮೆನಿ ಟು ಕಮ್. He said, Lord, we're helpless. We just can't handle this. I mean, if it were one or two, we could have handled it, but not this.
ಆದರೆ ದೇವರು ಶತ್ರುಗಳ ಮಹಾ ಸಮೂಹವನ್ನ ಯಹೋಷಾಫಾಟನ ಮೇಲೆ ಎದುರಿಸುವಂತೆ ಅನುಮತಿಸಿದನು. ಅದರಿಂದ ಯಹೋಷಾಫಾಟನು ಹೇಳ್ತಾನೆ, ಒಬ್ರು ಇಬ್ಬರಾದ ನಾನು ಎದುರಿಸುತ್ತಿದ್ದೆ, ಇಷ್ಟು ಜನ ನಾನು ಎದುರಿಸಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ ಎಂಬುದಾಗಿ ಆತ ಹೇಳ್ತಾನೆ ಅಲ್ಲಿ.
When you are defeated by sin, overcome by Satan, you say, that's because you're weak.
ನೀವು ಸೈತಾನನನ್ನ ಜಯಿಸಲು ಹೋಗಿ ಪಾಪದಲ್ಲಿ ಸೋತವರಾಗಿದ್ರೆ ನೀವು ಹೇಳ್ತೀರಿ, ನಾನು ಬಲಹೀನನು ಎಂಬುದಾಗಿ.
No, my friend, it's not because you're weak, it's because you're strong. You are so strong, that's why you're defeated.
ನನ್ನ ಪ್ರಿಯ ಸ್ನೇಹಿತನೆ, ನೀವು ಬಲಹೀನರು ಅಂತ ಅಲ್ಲ, ನೀವು ಬಲವುಳ್ಳವರಾಗಿದ್ದಕ್ಕಾಗಿಯೇ ನೀವು ಸೋಲಲ್ಪಟ್ರಿ.
If you were weak, you would turn to God, you would experience God's help. And you'd be an overcomer.
ನೀವು ಬಲಹೀನರಾಗಿದ್ರೆ ದೇವರ ಕಡೆ ತಿರುಕೊಳ್ತಿದ್ರಿ, ದೇವರ ಸಹಾಯವನ್ನು ಅನುಭವಿಸುತ್ತಿದ್ರಿ, ಅದರ ಮುಖಾಂತರ ನೀವು ಜಯವನ್ನು ಗಳಿಸಬಹುದಾಗಿತ್ತು.
Only weak people can praise God. Strong people praise themselves.
ಬಲಹೀನ ಉಳ್ಳಂತ ಮನುಷ್ಯರು ಮಾತ್ರ ದೇವರಿಗೆ ಸ್ತೋತ್ರವನ್ನ ಮಾಡ್ತಾರೆ, ಬಲವುಳ್ಳಂತ ಮನುಷ್ಯರು ತಮ್ಮನ್ನ ತಾವು ಮಾತ್ರ ಸ್ತೋತ್ರ ಮಾಡಿಕೊಳ್ಳುತ್ತಾರೆ.
And so we see that a strong person is one who's got strong opinions. He speaks strong, stinging words to other people. You're quick to judge other people. Are you like that?
ಒಬ್ಬ ಬಲವುಳ್ಳಂತ ಮನುಷ್ಯನು ಈ ರೀತಿಯಾಗಿ ಇರ್ತಾನೆ, ಬಲವಾಗಿ ತನ್ನನ್ನು ತಾನು ಸಮರ್ಥ ಮಾಡಿಕೊಳ್ತಾನೆ, ಬಲವಾಗಿ ತನ್ನ ಬಗ್ಗೆ ಅಭಿಪ್ರಾಯವನ್ನು ಹೊಂದಿರ್ತಾನೆ, ತಕ್ಷಣಕ್ಕೆ ಇನ್ನೊಬ್ಬರನ್ನ ತೀರ್ಪು ಮಾಡ್ತಾನೆ. ನೀವು ಆ ರೀತಿಯಾಗಿದ್ದೀರಾ? ಆಗ ನೀವು ಬಲಹೀನರಾಗಿಲ್ಲ.
Then you're not weak. A weak person is like, suppose you go to a hospital and you see a man with tubes in his mouth and nose and helpless, hardly able to speak. That's a weak person.
ನೀವು ಬಲಹೀನ ಮನುಷ್ಯನು ಹೇಗಿರ್ತಾನೆ ಅಂತ ಗೊತ್ತು ಮಾಡ್ಕೋಬೇಕು ಅಂತಂದ್ರೆ ಆಸ್ಪತ್ರೆಗೆ ಹೋಗಿ ನೋಡಿ. ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿರುವಂತ ರೋಗಿಯನ್ನ ನೋಡಿ. ಆ ರೋಗಿಯ ಮೂಗಿನಲ್ಲಿ ಮತ್ತು ಬಾಯಿನಲ್ಲಿ ಹಲವಾರು ಪೈಪ್ಗಳನ್ನ ಹಾಕಿರ್ತಾರೆ, ಆತನು ಮಾತಾಡಲು ಅಶಕ್ತನಾಗಿರ್ತಾನೆ. ಅದನ್ನ ನೋಡಿ ಗುರುತಿಸ್ಕೋಬಹುದು ನೀವು ಬಲಹೀನ ಮನುಷ್ಯನು ಹೀಗಿರ್ತಾನೆ ಎಂಬುದಾಗಿ.
ಯು ಡೋಂಟ್ ಸೀ ಹಿಮ್ ದೇರ್ ಕ್ರಿಟಿಸೈಸಿಂಗ್ ಅದರ್ಸ್. ನೋ, ಇಟ್ಸ್ ವೆನ್ ಹಿ ಗೆಟ್ಸ್ ಹೆಲ್ತಿ ಅಂಡ್ ಸ್ಟ್ರಾಂಗ್ ದಟ್ ಹಿ ಅಗೇನ್ ಸ್ಟಾರ್ಟ್ಸ್ ಬ್ಲೇಮಿಂಗ್ ಅದರ್ಸ್ ಅಂಡ್ ಬ್ಲೇಮಿಂಗ್ ದ ಡಾಕ್ಟರ್ಸ್ ಅಂಡ್ ದ ನರ್ಸಸ್ ಅಂಡ್ ಹಿಸ್ ಎನಿಮೀಸ್ ಅಂಡ್ ರಿಲೇಟಿವ್ಸ್ ಅಂಡ್ ಸ್ಟಾರ್ಟ್ ಸ್ಪೀಕಿಂಗ್ ಸ್ಟಿಂಗಿಂಗ್ ವರ್ಡ್ಸ್ ಅಂಡ್ ಜಡ್ಜಿಂಗ್ ಅದರ್ಸ್. That's when he's recovered his strength. But when he's weak, he doesn't say a thing. He's just lying there helpless.
ಆತನು ಬಲಹೀನ ಮನುಷ್ಯನಾಗಿ ರೋಗಿಯಾಗಿ ಬಿದ್ದಾಗ ಯಾರನ್ನು ಕೂಡ ಟೀಕೆ ಮಾಡುತ್ತಿರೋದಿಲ್ಲ. ಆದರೆ ಆತನು ಆರೋಗ್ಯವಂತನಾಗಿ ಬಲಗೊಂಡಾಗ ನರ್ಸ್ಗಳನ್ನ, ವೈದ್ಯರನ್ನ, ಸಂಬಂಧಿಕರುಗಳನ್ನ, ಶತ್ರುಗಳನ್ನ, ಮತ್ತೊಬ್ಬರನ್ನ ಟೀಕೆ ಮಾಡ್ತಾನೆ, ಕಠಿಣ ಪದಗಳಿಂದ ಮಾತಾಡ್ತಾನೆ. ಅದೇ ಆತನು ಬಲಹೀನಗೊಂಡು ರೋಗಿಯಾಗಿ ಹಾಸಿಗೆಯಲ್ಲಿ ಬಿದ್ದಾಗ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅವನ ಕೈಲಿ.
Because we read in 2 Corinthians 12:9, God says, my strength is made perfect in weak people, in people who are weak. That's why God allows us to become weak.
ಹಾಗಾದರೆ ನೀವು ಏನು ಬಲವುಳ್ಳವರ, ಬಲವುಳ್ಳಂತ ಮನುಷ್ಯರು ಸೋಲಲ್ಪಡುತ್ತಾರೆ. ಯಾಕೆಂದರೆ 2 Corinthians 12:9 ದೇವರು ಹೀಗೆ ಹೇಳಿದ್ದಾರೆ, ನನ್ನ ಬಲವು ಬಲಹೀನ ಮನುಷ್ಯರಲ್ಲಿ ಪೂರ್ಣಗೊಳ್ಳುತ್ತದೆ ಎಂಬುದಾಗಿ. ಅದಕ್ಕಾಗಿ ನಾವು ಬಲಹೀನರಾಗುವಂತೆ ದೇವರು ಅನುಮತಿಸುತ್ತಾರೆ.
When you argue and dispute with people, what are you, weak or strong?
ನೀವು ಜನರೊಟ್ಟಿಗೆ ವಾಗ್ವಾದ ಮಾಡಿ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಳೋದಾದ್ರೆ ನೀವು ಬಲಹೀನರು ಅಂತ ನೆನೆಸ್ತೀರಾ, ಬಲವುಳ್ಳವರು ಅಂತ ನೆನೆಸ್ತೀರಾ?
You are strong. And strong people are easy targets for Satan.
ನೀವು ಬಲವುಳ್ಳವರಾಗಿರ್ತೀರಿ, ಆಗ ಬಲವುಳ್ಳಂತ ಮನುಷ್ಯರು ಸೈತಾನನಿಗೆ ನೇರ ಗುರಿಯಾಗಿರುತ್ತಾರೆ.
He always wins the battle with those who argue.
ಯಾರು ವಾಗ್ವಾದವನ್ನ ಮಾಡ್ತಾರಲ್ಲ ಅಂತವರೊಟ್ಟಿಗೆ ಸೈತಾನನು ಜಯಗಳಿಸುವನಾಗಿದ್ದಾನೆ.
That's how he won the battle with Eve.
ಆ ರೀತಿಯಾಗಿ ಸೈತಾನನು ಹವ್ವಳೊಟ್ಟಿಗೆ ಜಯವನ್ನ ಸಾಧಿಸಿದನು.
And so God allows us to become weak. You know, that's what we learn in the story of Lazarus.
ನಾವು ಬಲಹೀನರಾಗುವಂತೆ ದೇವರು ಅನುಮತಿಸುತ್ತಾರೆ. ಲಾಜರನ ಕಥೆಯಿಂದ ನಾವು ಅದನ್ನ ಕಲಿಯಬಹುದು.
We read that when Jesus got a message that Lazarus was dying, he said, well, we'll just wait a little and go on to see him later.
ನಾವು ಒಂದು ಕಡೆ ಓದ್ತೇವೆ ಸತ್ಯವೇದದಲ್ಲಿ, ಯೇಸು ಸ್ವಾಮಿಗೆ ಒಂದು ವಾರ್ತೆ ಬರುತ್ತೆ ಲಾಜರನ್ನು ಸಾಯ್ಲಿಕ್ಕಿದ್ದಾನೆ ಅಂತ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಪರವಾಗಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ.
Why would he do that? Because as long as Lazarus was sick, he was still a bit strong.
ಯಾಕೆ ಯೇಸು ಸ್ವಾಮಿ ಹಾಗೆ ಮಾಡಿದ್ರು? ಲಾಜರನು ಇನ್ನ ಬದುಕಿದ್ದಾಗಲೇ ಹೋಗಿದ್ರೆ ಆತನು ಅಸ್ವಸ್ಥಗೊಂಡಿದ್ರು ಕೂಡ ಆತನಲ್ಲಿ ಸ್ವಲ್ಪ ಬಲವಿರ್ತಿತ್ತು.
Gradually his strength weakened, 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 till one day he died.
ಕ್ರಮೇಣವಾಗಿ ಲಾಜರನು ಬಲಹೀನಗೊಂಡನು, ಆ ನಂತರದಲ್ಲಿ ಒಂದು ದಿನ ಸತ್ತನು.
Then he had become really weak. And then God raised him up. What's the lesson from that?
ಆಗ ಲಾಜರನು ಬಲಹೀನನಾದಾಗ ಮರಣ ಹೊಂದಿದನು. ಆಗ ಯೇಸು ಸ್ವಾಮಿ ಬಂದು ಆತನನ್ನ ಸತ್ತದ್ರಿಂದ ಎಬ್ಬಿಸಿದನು. ಅದರಿಂದ ನಾವೇನ್ ಕಲಿಬಹುದು?
That God has to make us weak before he can do his work in us.
ದೇವರು ನಮ್ಮಲ್ಲಿ ಕಾರ್ಯ ಮಾಡಬೇಕು ಅನ್ನೋದಕ್ಕಿಂತ ಮೊದಲು ನಮ್ಮನ್ನ ಬಲಹೀನರನ್ನಾಗಿ ಮಾಡುತ್ತಾರೆ.
And when Jehoshaphat came to that place and he said, we are powerless. 2 Chronicles 20:12. And when he said, we don't know what to do, but our eyes are on you. We're expecting you to work on our behalf. And God did.
Yehoshaphatanu 2 Chronicles 20:12 ಈ ರೀತಿಯಾಗಿ ಹೇಳುತ್ತಾನೆ, ನಾವು ಬಲಹೀನರು, ನಮಗೆ ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಅಂತ ಗೊತ್ತಿಲ್ಲ, ನಮ್ಮ ಕಣ್ಣುಗಳು ನಿನ್ನ ಮೇಲೆ ಅವೆ, ನೀವು ನನ್ನ ಪರವಾಗಿ ನಿಂತುಕೊಂಡು ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ದೇವರಲ್ಲಿ ಅರಿಕೆ ಮಾಡುತ್ತಾನೆ. ದೇವರು ಅದನ್ನ ಮಾಡ್ತಾರಲ್ಲಿ.
Now there are 3 categories of believers in the world. Listen carefully and see which category you belong to.
ಇಡೀ ಲೋಕದಲ್ಲಿ 3 ರೀತಿಯ ವರ್ಗಗಳ ವಿಶ್ವಾಸಿಗಳಿರುತ್ತಾರೆ. ನೀವು ಯಾವ ವರ್ಗಕ್ಕೆ ಸೇರ್ಪಡೆಗೊಂಡಿದ್ದೀರಿ ಎಂಬುದಾಗಿ ನೀವೇ ನೋಡಿಕೊಳ್ಳಿ.
ಫಸ್ಟ್, ದೋಸ್ ಹೂ ಹ್ಯಾವ್ ಅ ಟ್ರೆಮೆಂಡಸ್ ಕಾನ್ಫಿಡೆನ್ಸ್ ಇನ್ ದೆಮ್ಸೆಲ್ವ್ಸ್. ದೇ ಆರ್ ವೆರಿ ಸ್ಟ್ರಾಂಗ್, ದೇ ನೋ ದ ಬೈಬಲ್, ದೇ ಪ್ರೇ, ದೇ ಫಾಸ್ಟ್, ದೇ ಆರ್ ಕೇಪಬಲ್ ಅಂಡ್ ದೇ ಆರ್ ಸ್ಟ್ರಾಂಗ್ ಅಂಡ್ ದೇ ಹ್ಯಾವ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ದೆಮ್ಸೆಲ್ವ್ಸ್ ಇನ್ ದೇರ್ ಓನ್ ಅಬಿಲಿಟೀಸ್ ಆರ್ ಮೇ ಬಿ ದೇ ಡೋಂಟ್ ಪ್ರೇ ಆರ್ ದೇ ಡೋಂಟ್ ಫಾಸ್ಟ್ ಬಟ್ ದೇ ಆರ್ ಸ್ಟ್ರಾಂಗ್ ಇನ್ ದೆಮ್ಸೆಲ್ವ್ಸ್ ಪವರ್ಫುಲ್ ಪರ್ಸನಾಲಿಟಿ.
ವಿಶ್ವಾಸಿಗಳಲ್ಲಿರುವಂತಹ ಒಂದು ವರ್ಗ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ, ಅವರು ತಮ್ಮಲ್ಲಿ ಮಾತ್ರ ವಿಶ್ವಾಸವನ್ನು ಇಟ್ಕೊಂಡವರಾಗಿದ್ದಾರೆ. ಅವರು ಅನ್ಕೊಳ್ತಾರೆ, ನಾವು ಸಮರ್ಥರು, ನಾವು ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ನಾವು ಏನನ್ನೂ ಮಾಡ್ಲಿಕ್ಕೂ ಶಕ್ತರಾಗಿದ್ದೀವಿ ಅಂತ ಅನ್ಕೊಳ್ತಾರೆ. ಒಟ್ಟಾರೆ ನಾವು ಬಲವುಳ್ಳವರು ಅಂತ ಅನ್ಕೊಂಡಿರ್ತಾರೆ. ಕೆಲವೊಮ್ಮೆ ಅವರು ಪ್ರಾರ್ಥನೆಯನ್ನು ಮಾಡೋದಿಲ್ಲ, ಉಪವಾಸನೂ ಮಾಡೋದಿಲ್ಲ. ತಮ್ಮ ಬಲವುಳ್ಳಂತ ವ್ಯಕ್ತಿತ್ವದ ಮೇಲೆ ಹೆಚ್ಚು ವಿಶ್ವಾಸವನ್ನ ಇಟ್ಟಿರ್ತಾರೆ.
Such believers can never do an eternal work for God.
ಅಂತಹ ವಿಶ್ವಾಸಿಗಳು ದೇವರಿಗಾಗಿ ನಿತ್ಯತ್ವದ ಯಾವ ಕಾರ್ಯವನ್ನು ಮಾಡಲು ಹೋಗೋದಿಲ್ಲ.
And then there's another category of believers, and that is those who have no confidence in themselves and no confidence in God either.
ಮತ್ತೊಂದು ಕಡೆ ವಿಶ್ವಾಸಿಗಳ ಮತ್ತೊಂದು ವರ್ಗ ಇದೆ. ಅವರು ಯಾವ ತರ ಇರ್ತಾರಪ್ಪ ಅಂತಂದ್ರೆ, ತಮ್ಮಲ್ಲೂ ಕೂಡ ವಿಶ್ವಾಸವನ್ನ ಹೊಂದಿರೋದಿಲ್ಲ, ಅದೇ ತರ ದೇವರಲ್ಲೂ ಕೂಡ ವಿಶ್ವಾಸವನ್ನ ಹೊಂದಿರೋದಿಲ್ಲ.
They may say they have no strength, they are weak, they are helpless, they are sinners, they are good for nothing. And they also don't believe that God will ever do anything with them or through them.
ಅವರು ಈ ರೀತಿ ಹೇಳುತ್ತಾರೆ, ನಾವು ಬಲಹೀನರು, ಪಾಪಿಗಳು, ಪ್ರಯೋಜನಕ್ಕೆ ಬಾರದವರು ಎಂಬುದಾಗೆಲ್ಲ ಹೇಳುತ್ತಾರೆ. ಅದೇ ತರ ಇಂಗೂ ಕೂಡ ಹೇಳುತ್ತಾರೆ, ನಾವು ದೇವರು ನಮಗಾಗಿ ಏನು ಮಾಡೋದಿಲ್ಲ, ದೇವರು ನಮ್ಮ ಮುಖಾಂತರ ಏನು ಮಾಡೋದಿಲ್ಲ ಎಂಬುದಾಗಿ.
ಬಿಕಾಸ್ ದೇ ಫೀಲ್ ಗಾಡ್ cannot do much, and such believers are also useless to God.
ದೇವರು ನಮ್ಮಲ್ಲಿ ಅಥವಾ ನಮ್ಮ ಮುಖಾಂತರ ಏನು ಮಾಡೋದಿಲ್ಲ ಅಂತ ಯಾವ ವಿಶ್ವಾಸಿಗಳು ಅನ್ಕೊಳ್ತಾರಲ್ಲ, ಅಂತಹ ವಿಶ್ವಾಸಿಗಳನ್ನ ದೇವರು ಉಪಯೋಗಿಸಿಕೊಳ್ಳೋದಿಲ್ಲ.
Now here is the third category of believers, the ones who are really useful to God, those who have no confidence in themselves but total confidence in God.
ದೇವರು ಉಪಯೋಗಿಸಿಕೊಳ್ಳುವಂತ ವಿಶ್ವಾಸಿಗಳಲ್ಲಿನ ಮತ್ತೊಂದು ವರ್ಗ ಈ ರೀತಿಯಾಗಿರುತ್ತದೆ, ಅವರು ತಮ್ಮಲ್ಲಿ ಯಾವುದೇ ರೀತಿಯ ವಿಶ್ವಾಸವನ್ನ ಹೊಂದಿರೋದಿಲ್ಲ, ದೇವರಲ್ಲಿ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಹೊಂದಿರುತ್ತಾರೆ.
Those who say like Josh back, we have no strength, we have no wisdom, but we're trusting you, Lord.
ಯೋಷಗಾಟನ ರೀತಿಯಲ್ಲಿ ಅವರು ಈ ರೀತಿ ಹೇಳುತ್ತಾರೆ, ನಾವು ಬಲಹೀನರು, ನಮಗೇನ್ ಮಾಡಬೇಕು ಅಂತ ತಿಳಿಯದು, ಆದ್ರೆ ನಾವು ನಿಮ್ಮಲ್ಲಿ ಭರವಸೆ ಇಡ್ತಿದ್ದೇವೆ ಅಂತ ಹೇಳುತ್ತಾರೆ.
We don't know how to handle the situation, but we are trusting you to handle it.
ಈ ಪರಿಸ್ಥಿತಿಗಳನ್ನ ನಾವು ಹೇಗೆ ಎದುರಿಸೋದು ಅಂತ ನಮಗೆ ಗೊತ್ತಿಲ್ಲ, ದೇವರೇ ನಾನು ನಿಮ್ಮಲ್ಲಿ ಭರವಸೆ ಇಡುತ್ತೇನೆ, ನೀವು ಅದಕ್ಕೆ ಸಹಾಯ ಮಾಡ್ತೀರಾ ಎಂಬುದಾಗಿ ನೆನೆಸುವಂತವರು.
And remember this, just to say that we're weak doesn't solve the problem. You must also trust God. Without faith it is impossible to please him.
ನೋಡಿ, ಇದನ್ನ ಯಾವಾಗಲೂ ನೆನಪಿಡಿ, ನಾವು ಬಲಹೀನರು ಅಂತ ಅಂದುಕೊಳ್ಳೇ ಎಲ್ಲವೂ ಮುಗಿದೋಗೋದಿಲ್ಲ, ಏನೂ ಆಗೋದಿಲ್ಲ. ನೀವು ಈ ರೀತಿಯಾಗಿ ಹೇಳಬೇಕು, ಕರ್ತನಲ್ಲಿ ನಾನು ಭರವಸೆ ಇಡುತ್ತೇನೆ ಎಂಬುದಾಗಿ, ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ.
To merely confess that we are rotten and good for nothing and foolish, that's not humility, that's just unbelief.
ನಾನು ಬಲಹೀನನು, ಪಾಪಿ, ಪ್ರಯೋಜನಕ್ಕೆ ಬಾರದವನು ಅಂದುಕೊಳ್ಳುವಂತದ್ದು ದೀನತೆ ಅಲ್ಲ, ಅದು ಅಪನಂಬಿಕೆಯಾಗಿದೆ.
Jesus never confessed that type of thing. Jesus was the humblest person who walked on the earth.
ಯೇಸು ಸ್ವಾಮಿ ಇಹಲೋಕದಲ್ಲಿ ನಡೆದಂತ ದೀನವುಳ್ಳಂತ ಮನುಷ್ಯನಾಗಿದ್ದಾನೆ, ಆತನು ಯಾವತ್ತೂ ಈ ರೀತಿಯಾದ ಮಾತುಗಳನ್ನ ಆಡಲಿಲ್ಲ.
ಇಟ್ಸ್ ವೆನ್ ದೇ ಫೈನಲಿ ಸೆಡ್ ಲಾರ್ಡ್ ವಿ ಟ್ರಸ್ಟ್ ಯು, ಯು ನೋ ವಾಟ್ ದ ಪ್ರಾಫಿಟ್ ಸೆಡ್, ವಿ ರೀಡ್ ಇನ್ ಸೆಕೆಂಡ್ ಕ್ರಾನಿಕಲ್ಸ್ 20 ವರ್ಸ್ 15.
ಯೆಹೋಷಗಾಟನು ಯಾವಾಗ ನಾವು ಬಲಹೀನರು, ನಮಗೇನ್ ಮಾಡಬೇಕು ಅಂತ ತಿಳಿಯದು ಎಂಬುದಾಗರಿಕೆ ಮಾಡ್ತಾನಲ್ಲ, ಅವಾಗ ಎರಡು ಪೂರ್ವಕಾಲ ವೃತ್ತಾಂತರ 20:15 ವಚನದಲ್ಲಿ ಪ್ರವಾದಿಯು ಈ ರೀತಿಯಾಗಿ ಹೇಳ್ತಾನೆ.
A prophet got up there and God sent his message through the prophet saying, don't be afraid, the battle is not yours but God.
ದೇವರು ಪ್ರವಾದಿಯ ಮುಖಾಂತರ ಈ ಸಂದೇಶವನ್ನ ಯೆಹೋಷಗಾಟನಿಗೆ ಕಳಿಸ್ತಾರೆ. ಪ್ರವಾದಿ ಎದ್ಬಿಟ್ಟು ಹೀಗೆ ಹೇಳುತ್ತಾನೆ, ಭಯಪಡಬೇಡ್ರಿ, ಯುದ್ಧವು ನಿಮ್ಮದಲ್ಲ, ಅದು ದೇವರದು ಎಂಬುದಾಗಿ.
You don't have to fight in this battle. Stand still and see the salvation of the Lord on your behalf.
ನೀವು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ, ಸುಮ್ಮನೆ ನಿಂತುಕೊಂಡು ನೋಡ್ರಿ ದೇವರು ನಿಮಗಾಗಿ ರಕ್ಷಣೆಯನ್ನ ತರುವಂತದ್ದನ್ನ.
Stand still. Verse 17. See what God is going to do for you.
17th ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಸುಮ್ಮನೆ ನಿಂತ್ಕೊಂಡು ನೋಡ್ರಿ ದೇವರು ನಿಮಗಾಗಿ ಏನ್ ಮಾಡ್ತಾನೆ ಎಂಬುದಾಗಿ.
And to whom does God speak such words today? To those who say, Lord, we're weak, but we are trusting in you.
ಇಂತಹ ಮಾತುಗಳನ್ನ ಈ ದಿನಮಾನಗಳಲ್ಲಿ ದೇವರು ಯಾರಿಗೆ ಹೇಳ್ತಾರೆ ಗೊತ್ತಾ? ಯಾರು ದೇವರೇ ನಾವು ಬಲಹೀನರು, ಆದ್ರೆ ನಿಮ್ಮಲ್ಲಿ ಭರವಸೆಯನ್ನ ಇಡ್ತೀವಿ ಅಂತ ಹೇಳ್ತಾರಲ್ಲ, ಅಂತವರಿಗೆ ಯೇಸು ಸ್ವಾಮಿ ಈ ಮಾತನ್ನ ಹೇಳ್ತಾರೆ.
They will never, never be disappointed or put to shame.
ಅವರು ಎಂದೆಂದಿಗೂ ಆಶಾಭಂಗ ಪಡೋದಿಲ್ಲ ಮತ್ತು ನಾಚಿಕೆಗೆ ಒಳಗಾಗೋದಿಲ್ಲ.
You know that wonderful promise in Romans 9 and verse 33, the last part of that verse.
ರೋಮಾಪುರದವರ ಪತ್ರಿಕೆ 9:33 ಮೂವತ್ಮೂರನೇ ವಚನದ ಕೊನೆ ಭಾಗದಲ್ಲಿ ಒಂದು ವಾಗ್ದಾನ ಇದೆ, ಅದ್ ನಿಮಗೆ ಗೊತ್ತಿದೆಯಾ?
He who believes in the Lord will never be disappointed.
ದೇವರಲ್ಲಿ ನಂಬಿಕೆ ಇಡುವಂತವನು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
What a wonderful verse. He who believes in the Lord will never be disappointed.
ಎಂತ ಅದ್ಭುತವಾದ ವಚನ ಅಲ್ವಾ? ಯಾರು ದೇವರಲ್ಲಿ ನಂಬಿಕೆ ನೆಡ್ತಾರಲ್ಲ ಅವ್ರು ಎಂದೂ ಆಶಾಭಂಗ ಪಡೋದಿಲ್ಲ.
And they went out and we read here they began to praise the Lord and the enemy was thoroughly defeated.
ನಂತರ ಯೆಹೋಷಗಾಟನು ಮತ್ತು ಆತನ ಕಡೆಯವರು ಸ್ತೋತ್ರವನ್ನ ಹೇಳುತ್ತಾ ಹೋಗ್ತಾರೆ, ಅದರ ಫಲಿತಾಂಶ ಏನಪ್ಪ ಅಂತಂದ್ರೆ ಶತ್ರುಗಳು ಸೋಲಲ್ಪಡ್ತಾರೆ.
Now we see another example of this in the book of Jonah.
ಮತ್ತೊಂದು ಉದಾಹರಣೆಯನ್ನ ಯೋನಾ ಪುಸ್ತಕದಲ್ಲಿ ನಾವು ನೋಡುವರಾಗ್ತೇವೆ.
In Jonah and chapter 2 we read, you know the story of Jonah, don't you?
ಯೋನಾ ಎರಡನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇದನ್ನ ಗೊತ್ತು ಮಾಡ್ಕೊಳ್ಳಿ. ಈಗ
he was disobeying God and running away from God and he got onto a ship to go in the opposite direction of where God wanted him to go and God stopped him by getting those people to throw him out of that ship.
ಯೋನನು ಅವಿಧೇಯನಾಗುತ್ತಿದ್ದನು ದೇವರಿಗೆ ಮತ್ತು ದೇವರು ಬಯಸಿದಂತ ಜಾಗದಿಂದ ದೂರ ಹೋಗುತ್ತಿದ್ದನು, ಹಾಗೂ ದೇವರಿಂದ ಕೈತಪ್ಪಿ ಯಾವಾಗಲೂ ಹೋಗ್ತಿದ್ದನು. ಹೀಗೆ ಮಾಡುತ್ತಿದ್ದರಿಂದ ಯೋನನನ್ನ ದೇವರು ನಿಲ್ಲಿಸಿಬಿಟ್ಟು ಹಡಗಿನಿಂದ ಜನರು ಆತನನ್ನ ಸಮುದ್ರದ ಒಳಗೆ ಹಾಕುವಂತೆ
ಮಾಡ್ತಾರೆ.
ಯೋನನು ಹಡಗಿನಿಂದ ಬಿದ್ದ ಮರುಕ್ಷಣವೇ ಒಂದು ದೊಡ್ಡ ಮೀನು ಬಂದು ಆತನನ್ನ ನುಂಗ್ಕೊಂಡ್ ಬಿಡುತ್ತೆ.
We read that in Jonah 1:17, the Lord appointed a great fish to swallow Jonah, and Jonah was in the stomach of the fish for 3 days and 3 nights.
ಯೋನಾ 1:17 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರು ಒಂದು ದೊಡ್ಡ ಮೀನನ್ನ ಅನುಮತಸ್ಥರಲ್ಲಿ ಏರ್ಪಡಿಸಿರ್ತಾರೆ ಯೋನನನ್ನ ನುಂಗಲು. ಆತನು 3 ಹಗಲು ಮತ್ತು 3 ರಾತ್ರಿ ಆ ಮೀನಿನ ಹೊಟ್ಟೆ ಒಳಗೆ ಇರ್ತಾನೆ.
What did he do during those 3 days and 3 nights? We're not told. Perhaps he was struggling to get out of the fish's stomach. Because it says in chapter 2, verse 1, then, after the 3 days and 3 nights, he began to pray.
ಆ 3 ಹಗಲು ಮತ್ತು 3 ರಾತ್ರಿ ಯೋನನು ಮೀನಿನ ಹೊಟ್ಟೆ ಒಳಗೆ ಏನು ಮಾಡುತ್ತಿದ್ದ ಎಂಬುದಾಗಿ ನಮಗೆ ಹೇಳಲ್ಪಟ್ಟಿಲ್ಲ. ಆತನು ಹೀಗೆ ಮಾಡ್ತಿರಬಹುದು, ಆ ಮೀನಿನಿಂದ ಹೇಗೆ ಹೊರಗೆ ಬರೋದು ಎಂಬುದಕ್ಕೆ ಪ್ರಯತ್ನ ಮಾಡ್ತಿರಬಹುದು, ಕಷ್ಟ ಪಡ್ತಾ ಇರಬಹುದು. ಆದರೆ 3 ಹಗಲು ಮತ್ತು 3 ರಾತ್ರಿ ಕಳೆದ ನಂತರ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡುತ್ತಾನೆ. ಯೋನಾ 2:1 ಈ ರೀತಿಯಾಗಿ ಹೇಳಲ್ಪಟ್ಟಿದೆ.
Now, very often, that's how we are also. When we get into a problem, maybe in some type of fish's belly we've got ourselves locked up in the beginning we don't pray. We try to get out somehow or the other, sometimes for many days or weeks. And when everything fails, then we start to pray.
ಬಹಳಷ್ಟು ಬಾರಿ ನಾವು ಕೂಡ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಾಗ, ಒಂದು ರೀತಿ ಮೀನಿನ ಬಲೆಯಲ್ಲಿ ಸಿಕ್ಕಿ ಹಾಕೊಂಡ ರೀತಿಯಲ್ಲಿ ಇದ್ದಾಗ, ನಾವು ಕೂಡ ಹಲವು ದಿನಗಳ ಕಾಲ ಹಲವು ವಾರಗಳ ಕಾಲ ಕಷ್ಟಪಡ್ತೀವಿ. ಅದರಿಂದ ಹೊರಗೆ ಬರಕ್ಕೆ ನಮ್ದೇ ಆದಂತ ಮಾರ್ಗದಲ್ಲಿ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆ ಮಾಡಕ್ ಹೋಗೋದಿಲ್ಲ. ಆದರೆ ಅದರಲ್ಲಿ ನಾವು ಸೋತಾಗ ದೇವರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ತೇವೆ.
And that's what Jonah also did. For 3 days and 3 nights he did nothing. He tried. But every time he tried to come out of the whale's mouth, he just slipped back in.
ಯೋನನು ಕೂಡ 3 ಹಗಲು 3 ರಾತ್ರಿ ಅದನ್ನೇ ಮಾಡಿದನು. ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಹೊರಗೆ ಬರಬೇಕು ಅಂತ ತನ್ನ ಪ್ರಯತ್ನವನ್ನ ಮಾಡಿದನು. ಆತನು ಮೀನಿನ ಬಾಯ ಹತ್ರ ತಪ್ಪಿಸಿಕೊಳ್ಳಿಕ್ ಬಂದಾಗ ಮತ್ತೆ ತಿರ್ಗಾ ಜಾರ್ಬಿಟ್ಟು ಹೊಟ್ಟೆ ಒಳಗೆ ಬೀಳ್ತಿದ್ದನು.
And then he began to pray. You see, like I said, God waits till we come to the end of ourselves. The same lesson here.
ನಂತರ ಯೋನನು ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತಾನೆ. ನಾವು ಕೂಡ ಎಲ್ಲಾ ನಮ್ಮ ನಿರೀಕ್ಷೆಗಳನ್ನ ಬಿಟ್ಟು ದೇವರ ಹತ್ರ ಬಳಿ ಪ್ರಾರ್ಥನೆ ಮಾಡ್ತೀವಲ್ಲ ಬಂದು, ಅದನ್ನೇ ಯೋನನು ಕೂಡ ಇಲ್ಲಿ ಮಾಡ್ತಾನೆ.
Then Jonah prayed, and he prayed, and he prayed, and he prayed, and still nothing happened. That's the other thing we see. And then finally, in verse 9, he began to thank the Lord. He said, with a voice of thanksgiving, I will sacrifice to you. And then we read in verse 10, then the Lord commanded the fish to vomit Jonah out on the dry land.
ನೋಡ್ರಿ, ಯೋನನು ಪ್ರಾರ್ಥನೆಯನ್ನ ಮಾಡ್ತಾನೆ ಇರ್ತಾನೆ. ನಾವು ಮತ್ತೊಂದು ಸಂಗತಿ ಏನ್ ನೋಡ್ಬೇಕಪ್ಪ ಅಂತಂದ್ರೆ, ಆತನು ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ, ಆದ್ರೆ ಅಲ್ಲೇನು ಆಗೋದಿಲ್ಲ. ಆದ್ರೆ ಯೋನಾ 2:9-10 ವಚನದಲ್ಲಿ ನಾವು ನೋಡೋ ಪ್ರಕಾರ, ಯಾವಾಗ ಆತನು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲ, ದೇವರು ಮೀನಿಗೆ ಆಜ್ಞೆಯನ್ನ ಕೊಡ್ತಾರೆ, ಆಗ ಮೀನು ಆತನನ್ನ ಹೊರ ಹಾಕತ್ತೆ, ಆಗ ಆತನು ಒಣ ಭೂಮಿಯಲ್ಲಿ ಬಂದು ಬೀಳ್ತಾನೆ.
When did the Lord command the fish to do that? When Jonah began to praise the Lord.
ಯೋನಾ ಮೀನಿನಿಂದ ಹೊರಬರುವಂತೆ ದೇವರು ಮೀನಿಗೆ ಆಜ್ಞೆ ಯಾವಾಗ ಕೊಡ್ತಾರೆ? ಯೋನನು ಯಾವಾಗ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸಲಿಕ್ಕೆ ಪ್ರಾರಂಭಿಸಿದ್ನಲ್ಲ ಅವಾಗ.
This is the fulfillment of Psalm 50 verse 23. He who offers a sacrifice of thanksgiving, the same thing mentioned here in verse 9, Jonah 2:9, makes a way by which I can show him my deliverance.
ಕೀರ್ತನೆಗಳು 50:23 ವಚನದಲ್ಲಿ ಕೊಡಲ್ಪಟ್ಟಂತ ವಾಗ್ದಾನವು ಇಲ್ಲಿ ಈಡೇರಿತು. ಯಾರು ನನಗೆ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸ್ತಾರಲ್ಲ ಅವರಿಗೆ ನಾನು ರಕ್ಷಣೆಯನ್ನ ಬಿಡುಗಡೆಯನ್ನ ತರ್ತೀನಿ ಎಂಬುದಾಗಿ ದೇವರು ಹೇಳಿದ್ದು ಇಲ್ಲಿ ನೆರವೇರಿತು.
Look at another final example in Acts of the Apostles chapter 16. There we read of the apostle Paul and Silas being locked up in a jail. What did they do in the jail? Instead of sleeping and instead of complaining and grumbling, they began to praise the Lord. In Acts chapter 16.
ಅಪೊಸ್ತಲರ ಕೃತ್ಯಗಳು 16 ನಾವು ಒಂದು ಕಡೆಯ ಉದಾಹರಣೆಯನ್ನು ನೋಡ್ಕೊಳ್ಳೋಣ. ಅಲ್ಲಿ ಪೌಲನು ಮತ್ತು ಸೀಲನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರ್ತಾರೆ. ಅವರಲ್ಲಿ ನಿದ್ದೆ ಮಾಡ್ತಿರೋದಿಲ್ಲ, ದೂರುತ್ತಾ ಇರೋದಿಲ್ಲ, ಗುಣಗುಡ್ತಾ ಇರೋದಿಲ್ಲ. ಅದರ ಹೊರತಾಗಿ ದೇವರಿಗೆ ಸ್ತೋತ್ರ ಗಾನಗಳನ್ನ ಮಾಡ್ತಾ ಇರ್ತಾರೆ.
And as they were praising the Lord, we read in verse 25 and 26 of Acts 16, the Lord opened the prison doors.
ಅಪೊಸ್ತಲರ ಕೃತ್ಯಗಳು 16:25-26 ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಅವರು ದೇವರಿಗೆ ಸ್ತೋತ್ರವನ್ನು ಮಾಡಲು ಪ್ರಾರಂಭಿಸಿದಾಗ ಸೆರೆಮನೆಯ ಬಾಗಿಲುಗಳು ತೆರೆದವು ಎಂಬುದಾಗಿ.
Again a fulfillment. of that promise. My dear friends, the key to every fish's mouth is in God's hands, to every prison door, to every situation you're in.
ಮತ್ತೊಮ್ಮೆ ಕೀರ್ತನೆಗಳು 50ನೇ ಅಧ್ಯಾಯದ 23ನೇ ವಚನ ವಾಗ್ದಾನ ಇಲ್ಲಿ ನೆರವೇರಿತು. ಪ್ರತಿಯೊಂದು ಮೀನಿನ ಬಾಯಿಯ ಕೀಲಿಕೈ ಹಾಗೂ ಸೆರೆಮನೆಯ ಕೀಲಿಕೈ ಹಾಗೂ ನಿಮ್ಮ ಜೀವಿತದಲ್ಲಿರುವಂತಹ ಹಲವು ಕಠಿಣ ಸನ್ನಿವೇಶಗಳ ಕೀಲಿಕೈ ದೇವರಲ್ಲಿದೆ.
If you praise him and stop complaining, he can open every door. There's no door that the Lord cannot open. Miracles happen when you begin to praise God in faith.
ನೀವು ದೂರನ್ನ ನಿಲ್ಲಿಸಿ ದೇವರಿಗೆ ಸ್ತೋತ್ರ ಮಾಡಿದರೆ ಆತನು ಪ್ರತಿಯೊಂದು ಬಾಗಿಲನ್ನ ತೆರೆಯುತ್ತಾನೆ. ದೇವರು ತೆರೆಯಲು ಆಗದಂತ ಯಾವ ಬಾಗಿಲು ಸಹ ಇಲ್ಲ. ನೀವು ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡುವವರಾದರೆ ಅದ್ಭುತ ಕಾರ್ಯಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾರೆ. ಆಮೆನ್.